ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ಈದೃಶಿ ತಮೋಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಸ್ತಮಸ್ತಾ ಸಕಲ ಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಏಕರಶ್ಮಿ ಏಕದಾ ಏಕ ದಮನಂ ಏಕನೀಡಂ ದ್ವಿಕೂಬರಂ ಪಂಚ ಪ್ರಹರಣಂ ಸಪ್ತವರೂಥಂ ಪಂಚವಿಕ್ರಮಂ ಹೇಮೋಪಸ್ಕರ ಮಾರುಹ್ಯ. ರಥ ಇನ್ನಾಗಿದೆ ಅಂದರೆ ಹೇಮೋ ಚಿನ್ನದ ರಥ ಇದು. ಸ್ವರ್ಣ ವರ್ಮ ಅಕ್ಷಯೇಶುಧಿ, ಸ್ವರ್ಣವರ್ಮ ಬಂಗಾರದ ಕವಚ ಹಾಕ್ಕೊಂಡಿದ್ದಾನೆ. ಅಕ್ಷಯ ಯಶುಧಿ ಅಕ್ಷಯವಾದ ಬತ್ತಳಿಕೆ ಇಟ್ಕೊಂಡಿದ್ದಾನೆ. ಏಕಾದಶ ಚಮೂನಾಥ ಪಂಚಪ್ರಸ್ಥಂ ಅಗಾಧ್ವನಂ, ಪಂಚಪ್ರಸ್ಥದಿಂದ ಕೂಡಿದ ವನಕ್ಕೆ ಹೊರಟ. ಅದಿಷ್ಟು ಪಂಚ ಏಕದಂ ಹೃದಯ ಲಕ್ಷಣಂ ನೀಡಮ್ಯ ಸತಥಾತಂ. ದ್ವೇ ಶೀತೋಷ್ಣ ಸುಖ ಕೂಬರು, ಎರಡು ನೊಗಗಳು ಅಂದರೆ ಯಾವುದು? ಸೀತಾ ಉಷ್ಣಾದಿಗಳೇ ಎರಡು ನೊಗಗಳು. ಪಂಚಾನಾಂ ಇಂದ್ರಿಯಾಣಾಂ ಪಂಚಶಬ್ದಾದಿ ವಿಷಯಾಣಾಂಚ ಸನ್ನಿಕಲ್ಸ ಲಕ್ಷಣಾನಿ ಪ್ರಹರಣಾನಿ. ಇಂದ್ರಿಯಗಳಿಗೂ ವಿಷಯಗಳಿಗಿರ ಸಂಬಂಧವೇ ಪ್ರಹರಣ. ಪಂಚಸೂನ ಸಾಧನಾನಿ ಯಸ್ಮಿನ್ನಿತಿ ವಾ ಸಪ್ತ ತ್ವಗಾದ್ಯ ಧಾತವೋ ಗುಪ್ತಿ ಯಸ್ಯ ವರೂಥ ಅಂದರೆ ರಕ್ಷಣೆ. ಪಂಚಾನಾಂ ಭೂತಾನಾಂ ವಿಕ್ರಮ ಪ್ರಭಾವೋ ಯಸ್ಮಿನ್ ಸ ತಥಾತಂ. ಹೇಮೋಪಸ್ಕರಂ ಮುಕುಟಕುಂಡಲಾಭರಣೈ ಸ್ವರ್ಣ, ಇದು ದೇಹಕ್ಕೆ ದೇಹರಥ. ಇದು ಬಂಗಾರದ ಏನು ರಥ ಅಂದ್ರೇನು? ಬಂಗಾರ ಆಭರಣ ಹಾಕ್ಕೊಂಡಿದ್ದಾನಲ್ಲ, ಅದಕ್ಕೆ ಹೇಮೋಪಸ್ಕರ ಸಂಯುತ ಅಲಂಕಾರ ಹಾಕ್ಕೊಳ್ಳೋದು. ನಾವು ಈ ಅರ್ಥ ಮಾಡ್ಕೋಬೇಕು. ಯಾತಕ್ಕೆ ಬಂಗಾರದ ಅಲಂಕಾರ ಅಂದರೆ ದೇಹ ರಥ. ಆದ್ದರಿಂದ ಯಾರ ರಥ? ತನ್ನ ರಥ ಅಲ್ಲ, ದೇವ್ರ ರಥ. ಅದು ದೇವ್ರ ರಥರೇ, ತಾನು ಕೂತಿದ್ದಾನಷ್ಟೇ. ಅದನ್ನು ಹೇಳ್ತಾರೆ ಸಾಮಾನ್ಯವಾಗಿ ರಥ ರಥೋತ್ಸವ ಮಾಡಬೇಕಾದ್ರೆ ಅಲ್ಲಿ ಅರ್ಚಕರು ಕೂತಿರ್ತಾನೆ, ಗೊತ್ತಾಯ್ತಿಲ್ಲ. ಉತ್ಸವ ಬಿಡ್ತಿ ಹೇಳ್ಕೊಂಡು ಕೂತಿರ್ತಾನೆ, ಮಂಗಳಾರತಿ ಮಾಡ್ತಾ ಕೂತಿರ್ತಾನೆ. ರಥ ಯಾರು ರಥೋತ್ಸವ? ಅರ್ಚಕರಿಗೆ ಯಾರು ಹೇಳ್ತಾರಾ? ಯಾರಿಗೆ ಹೇಳ್ತಾರೆ? ದೇವ್ರಿಗೆ ಹೇಳ್ತಾರೆ. ಅದಕ್ಕೆ ಇವತ್ತೇನೇ ದೇಹದಲ್ಲಿ ನಡೆದು ಕೂಡ ಯಾರಿಗೆ ಅದು? ದೇವರಿಗೆ. ಯಾರೋ ಏನೋ ಕೊಟ್ಟರು ದೇವರಿಗೆ, ಅದು ನಮಗಲ್ಲ. ಅದು ನಾವೇನೋ ಕೊಟ್ಟು, ನಾವು ಕೊಟ್ಟಿದ್ದಲ್ಲ ಅದು ಪ್ರಸಾದ. ಅರ್ಚಕ ಕೊಡೋದೇನೀಗ? ದೇವ್ರ ಪ್ರಸಾದ ಕೊಡ್ತಾನೆ ಅಷ್ಟೇ ಹೊರತು ತಂದೇನೋ ಕೊಡೋದಿಲ್ಲ. ತಿಳಿತಲ್ಲ, ಕೊಡೋದು ದೇವ್ರಿಗೆ ಕೊಟ್ಟಿದ್ದು. ತಿಳಿಸ್ಕೊಳ್ಳೋದು ಯಾರಿಗೆ? ಮತ್ತೆ ದೇವ್ರಿಗೆ ಕೊಡೋದು ಹೊರತು ಮಾಡೋದಿಲ್ಲ. ಅದಕ್ಕೆ ಅರ್ಚಿ ಅದು ಬರೀತಾರೆ. ಅದನ್ನು ರಥದಲ್ಲಿ ಪರಿಚಾರಕರು ಕೂತಿದ್ರು ಕೂಡ ರಥಿಗಳು ಅಂತ ಕರೆಯೋದಿಲ್ಲ ಅವರನ್ನು. ಯಾರನ್ನ ರಥಿಗಳು ಅಂತ ಕರೀತಾರೆ? ಮುಖ್ಯಸ್ಥನು ಮಾತ್ರ ಅಂತ ಕರೀತಾರೆ. ಅದೇ ರೀತಿ ರಥೋತ್ಸವದಲ್ಲಿ ಉಳಿದವ್ರ ದೇಹದಲ್ಲಿ ನಾವೆಲ್ಲ ಕೂತಿರ್ಬೋದು. ಇವತ್ತು ಇಷ್ಟು ಜನ ಇಂದ್ರಿಯಾಭಾರಿ ದೇವತೆಗಳು ಕೂತಿದ್ದಾರೆ. ಯಾರು ಏನಲ್ಲ ಅವರು? ರಥಿಗಳಲ್ಲ. ರಥಿ ಅಂದರೆ ಯಾರು? ದೇವರೊಬ್ಬನೇ ರಥಿ. ಅದು ಕೇಳೋದಕ್ಕೆ ನಮಗೆ ರಥ. ಆದ್ದರಿಂದ ರಥಕ್ಕೆ ಅಲಂಕಾರ ಮಾಡಬೇಕಲ್ಲ. ನಮ್ಮ ದೇಹಕ್ಕೆ ಅಲಂಕಾರ ಮಾಡ್ತೀವಿ ಅಂತ ಮಾಡಬಾರ್ದು. ದೇವ್ರ ಕೂತಿರೋ ರಥ ಇದು, ಅದಕ್ಕೆ ಅಲಂಕಾರ ಮಾಡ್ತೀವಿ ಅಂತ ಮಾಡಿದರೆ ಅವಾಗ ಏನಾಯ್ತಾಗ ದೋಷ ಆಗಲೇ ಇಲ್ಲ. ನಾವು ನಮ್ಮ ಸ್ವಾರ್ಥ ಬರಲೇ ಇಲ್ಲ, ಚಿಂತನೆ ಮಾಡಿದ್ದೆಲ್ಲ ಪುಣ್ಯಕರವಾಯ್ತಾಗ. ಯಾತಕ್ಕೆ ಜ್ಞಾನಿಗಳಿಗೆ ಭಾರಿ ಸನ್ಮಾನ ಮಾಡ್ತಾರೆ ಅಂದರೆ ಅವ್ರಿಗೇನಿದೆ ಅನುಸಂಧಾನ? ದೇವರಿಗೆ ಅಂತ ಅನುಸಂಧಾನ ಇದೆ. ಆದ್ದರಿಂದ ಅವರಿಗೂ ಪುಣ್ಯ, ಇವರಿಗೂ ಪುಣ್ಯ. ತನಗೇನು ತಿಳ್ಕೊಂಡಿರೋ ಅನುಸಾರ ಇವತ್ತು ಕ್ಲರ್ಕಿಗೆ ಯಾತಕ್ಕೆ ದುಡ್ಡು ಕೊಡ್ತೀವಿ, ಕ್ಯಾಶಿಯರ್ ಕೈಲಿ ಯಾಕೆ ದುಡ್ಡು ಕೊಡ್ತೀವಿ? ನಾವೀಗ ಅವನಲ್ಲಿ ತಲುಪಿಸ್ತಾನೆ, ಅದಕ್ಕೆ ಕೊಡ್ತೀವಿ. ಹೊರಗಿದ್ದಾಗ ಕೊಡೋದಿಲ್ಲ, ಆಫೀಸಲ್ಲಿ ಅಷ್ಟೇ ಕೊಡೋದು. ನಾವು ಓದ್ತಾನೆ ಹೊರಗಿದ್ದಾಗ ಕೊಡೋದಿಲ್ಲ, ಅದು ಅಕೌಂಟ್ ಮೇಲೆ ಅಲ್ಲಿಗೆ ಕೊಡ್ತಾನೆ. ಯಾತಕ್ಕೆ ನಾವು ತಿಳಿದವ್ರಿಗೆ ಕೊಡ್ತೀವಿ, ಅವ್ರಿಗೆ ತಲುಪಿಸ್ತಾರೆ. ಅವ್ರು ಇಲ್ಲವ್ರಿಗೆ ತೊಗೊಳೋದಿಲ್ಲ. ಅಯೋಗ್ಯರಿಗೆ ಯಾಕೆ ಕೊಡಬಾರ್ದಂತ ಕೇಳಿದರೆ ಅವ್ರು ತಾವೇ ತೊಗೊಂಡ್ಬಿಡ್ತಾರೆ. ಆದ್ದರಿಂದ ಅದೇನಾಯ್ತು, ಈಗ ಅದು ನಮ್ಮ ಅಕೌಂಟಿಗೆ ಸೇರಲೇ ಇಲ್ಲ, ಅವನ ಅಕೌಂಟಿಗೆ ಹೋಗ್ಬಿಡುತ್ತಾ. ಆದ್ದರಿಂದ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಯಾವಾಗಲೂ ಸತ್ಪಾತ್ರ ಅಂತ, ಅದಕ್ಕೆ ಅನುಸಂಧಾನ ಇದ್ದವನು ಸತ್ಪಾತ್ರ, ಅನುಸಂಧಾನ ಇಲ್ಲದೆ ಹೋದರೆ ಅಪಾತ್ರ. ಅವನು ಅಪಾತ್ರ ಕೊಡೋದ್ರಿಂದ ವೇಸ್ಟ್ ಆಗುತ್ತೆ, ಸತ್ಪಾತ್ರ ಕೊಟ್ಟರೆ ಸಾರ್ಥಕ ಆಗುತ್ತೆ. ಅದನ್ನ ಹೇಳೋದಕ್ಕೆ ಹೇಮೋಪಸ್ಕರ ಸಂಯುತಂ, ಹೇಮೋಪಸ್ಕರ ಮಾರುಹ್ಯ ಸರ್ವ ಸ್ವರ್ಣ ನಿಕಾರೈ ಭೂಷಿತಂ ರಥಂ ರಥ ಗತೌ ವಿಧಿ ಧಾತೋ. ರಥ ರಥಕ್ಕೆ ಗತಿ ಅಂತ ಹೆಸರು. ರಥ ದೇಹ ಓಡಾಡ್ತಾರೆ, ರಥ ಅಂತ ಕರೀತಾರೆ. ಜ್ಞಾನ ರಕ್ಷಣ ಗಮನ ಸಾಧನಂ, ಈ ರಥ ಯಾವುದಕ್ಕೆ ಸಾಧನ ಅಂದರೆ ಜ್ಞಾನ ಸಂಪಾದನೆಗೆ ಸಾಧನ ಇದೆ. ದೇಹ ಮಾರುಹ್ಯ ಅಧಿಷ್ಠಾಯ ಇದೆ. ಅಕ್ಷಯೇಶುಧಿ ಅನಂತ ವೃತ್ಯ ಲಂಬಮಾನ ಅಂತಃಕರಣೋಪಾಧಿ ರೀತಿ ವಾ. ಅಕ್ಷಯೇಶುಧಿ ಅಂದ್ರೇನು? ಅಕ್ಷಯವಾದ ಮನಸ್ಸಿಗೆ ನೂರಾರು ವೃತ್ತಿಗಳು, ಏನು ಯೋಚನೆ ಮಾಡುತ್ತಾ ಮಾಡ್ತಾನೆ ಕೊನೆಯೇ ಇಲ್ಲ. ಅದಕ್ಕೆ ಅದಕ್ಕೆ ಅನಂತೇಶು ಅಕ್ಷಯೇಶುಧಿ ಕರೆದಿದ್ದಾರೆ. ಇಶೂನ್ ರಾಗಾದೀನ್ ಅಶ್ಯತಿ ನಿರಸ್ಯತಿ ಗ್ಲಾಪಯತಿ ಇತಿ ವಿಶ್ವಾಸೋ ಜ್ಞಾನರಕ್ಷಣ. ಧನುಸ್ಸು ಅಂದರೆ ಯಾವುದು? ಇಶೂನ್ ರಾಗಾದೀನ್ ಅಶ್ಯತಿ, ಬತ್ತಳಿಕೆಯಿಂದ ಬಾಣಗಳು ಹೊರಗೆ ಬರೋ ಹಾಗೆ, ಗೊತ್ತಾಯ್ತಿಲ್ಲ. ಜ್ಞಾನ ಏನಾಗುತ್ತೆ ಈಗ ಹೊರಗೆ ಬಂದು ಎಲ್ಲದನ್ನು ಕೂಡ ಬಾಣಗಳು ಹೇಗೆ ಶತ್ರುಗಳನ್ನು ನಾಶ ಮಾಡಬೇಕು, ಜ್ಞಾನ ಇದ್ರೆ ಏನು ಮಾಡೋಕ್ಕೆ ಬರುತ್ತೆ ನಮಗೆ? ಕಾಮಕ್ರೋಧ ಗೆಲ್ಲಕ್ಕೆ ಬರುತ್ತೆ. ಅದು ಜ್ಞಾನವನ್ನು ವಿಶ್ವಾಸ ಅಂತ ಕರೆದು. ಸಚ ಮಹಾನ್ ಯಶ ಸಾಯಿತಿ ವಾ ಇಶವಶ್ಚ ಚಚಾರ ಮೃಗಯಾಂ ತತ್ರ ದೃಪ್ತ ಆತ್ಯೇಷು ಕಾರ್ಮುಕಃ. ಆತ್ಯೇಷು ಅಂಥೇಳಿ ಬಿಡಿಸ್ಬಿಡ್ತಾರೆ, ಬಿಡಿಸ್ಬಾರ್ದು. ಆತ್ಯೇಷು ಕಾರ್ಮುಕಃ ಒಂದೇ ಪದ. ಆತ್ಯೇಷು ಅತ್ತ ಕಾರ್ಬುಕಶ್ಚ ಅಂದರೆ ಬಿಲ್ ಬಾಣ ಇಟ್ಕೊಂಡಿದ್ದಾನೆ, ಬಿಲ್ಲು ಹಿಡ್ಕೊಂಡಿದ್ದಾನೆ ಅಂತ ಅತ್ತೆ ಅಷ್ಟೆ ಬಿಡಿಸಿಬಿಟ್ರೆ ಅರ್ಥನೇ ಬರೋದಿಲ್ಲ ಅದಕ್ಕೆ. ಕಾರ್ಬುಕರ ಅವನೇ ಬಿಲ್ಲಾಗಿಬಿಡ್ತಾನ. ವಿಹಾಯ ಜಾಯ ಮತದರ್ಹಾಂ ಮೃಗ ವ್ಯಸನಲಾಲ ಸಹ ಚಚಾರ ಮೃಗಯಾಮ್ ತತ್ರ ದೃಪ್ತ ಆತ್ತೇಷು ಕಾರ್ಮುಕಃ. ಅಲ್ಲಿ ಬೇಟೆ ಆಡ್ತಾ ಇದ್ದಾನೆ, ಬಿಲ್ಲು ಬಾಣ ಹಿಡ್ಕೊಂಡು. ವಿಹಾಯ ಜಾಯಾಮ್ ಹೆಂಡ್ತಿನ ಕರ್ಕೊಂಡೋಗಿಲ್ಲ ಜೊತೆಗೆ. ಜಾಯಾಮ್ ವಿಹಾಯ ಅತದರ್ಹಾಂ, ಯಾತಕ್ಕೆ ಅಂದರೆ ಬೇಟೆಗಳು ಬರೋ ಕಾರಣ ಇಲ್ಲ, ಬೇಟೆ ಆಡ್ತಕ್ಕ ಅವಳ ಕೆಲಸ ಅಲ್ಲ, ಅದಕ್ಕೆ ಕರ್ಕೊಂಡು ಬಂದಿಲ್ಲ. ಮೃಗ ವ್ಯಸನ ಇವನೇ ಅದಕ್ಕೆ ಬಂದೆ, ಮೃಗ ವ್ಯಸನ ಲಾಲಸ ಇವನು ಅದಕ್ಕೆ ಬಂದಿದ್ದಾನೆ. ಮುಂದೆ ಹೇಳ್ತಾರೆ, ಇಷದ ಇಶೋವಶ್ಚ ಕಾರ್ಮುಕಂ ಚಾತ್ತಂ ಗೃಹೀತಂ ಏನ ಸತತ ರಾಗಾತ್ಯ. ಅದಕ್ಕೆ ಇಶುಗಳು ಮತ್ತು ಕಾರ್ಮುಕ ಎರಡು ಹಿಡ್ಕೊಂಡೋದ್ರಿಂದ ಅವನೇನಂತ ಕರೆದಿದ್ದಾರೆ, ಆತ್ಯೇಷು ಕಾರ್ಮುಕ ರಾಗಾದ್ಯ ಇಷವ ಕಾರ್ಮುಕಂ ವಿವೇಕ ಕಾರ್ಯಂ ಸ್ವಕೃತ್ಯಂ ಮುಂಚೆತಿ ಅನೇನೇತಿ ನಿರುಕ್ತಿಯ. ಕಾರ್ಮುಕ ಅಂದ್ರೇನು, ತನಗೆ ವಿಹಿತವಾದ ಕೃತ್ಯವನ್ನು ಬಿಡತಕ್ಕಂಥ ಕೆಲಸ ಆದ್ದರಿಂದ ಕಾರ್ಮುಕವನ್ನು ಕಾರ್ಮುಕ ಅಂತ ಕರೆದಿದ್ದಾರೆ. ತತ್ರ ಬಾಣ ಬಿಡಲಿಕ್ಕೆ ಜಾಗ ಯಾವುದು? ಬಿಲ್ಲು. ಅದೇ ರೀತಿ ಜ್ಞಾನ ಸಂಪಾದನೆ ದಾರಿ ಯಾವುದು? ಕರ್ಮ. ಅದಕ್ಕೆ ಕಾರ್ಮುಕ ಅಂದರೆ ಕರ್ಮ ಮಾಡುವನು ಅಂತ ಅರ್ಥ. ತತ್ರ ಜಗದ್ವಿಷಯ ಕಾನನೆ ಮೃಗಯಾಮ್ ಶಬ್ದಾದಿ ಭೋಗ ಲಕ್ಷಣಾಂ ಚಚಾರ ಭೂಜೆ ಇತ್ಯನ್ವಯ. ಮೃಗ ಚಕಾರ ಮಾಡಿದ ಅಂದ್ರೇನು, ಶಬ್ದಾದಿ ವಿಷಯಗಳ ಬಗ್ಗೆ ಲಾಲಸನಾಗಿ ಓಡಾಡ್ತಾ ಇದ್ದಾನೆ. ಅತದರ್ಹಾಂ ತ್ಯಾಗ ಅಯೋಗ್ಯಾಂ ಸದ್ಬುದ್ಧಿ ಲಕ್ಷಣಾಂ ವಿಹಾಯ ಅಸದ್ಬುದ್ಧಿ ಲಕ್ಷಣಾಂ ಚಾದಾಯ ಶೇಷ ಇತಿ ವಿವೇಕ. ಹೊರಗಿನ ಅರ್ಥದಲ್ಲಿ ಹೆಂಡತಿನ ಕರ್ಕೊಂಡೋಗಿಲ್ಲ ಅಂತ ಅರ್ಥ. ಒಳಗಿನ ಅರ್ಥದಲ್ಲಿ ಬುದ್ಧಿನೇ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅವನು ಅಂತ ಅರ್ಥ. ಹೆಂಡತಿ ಅಂದರೆ ಬುದ್ಧಿ, ಅದಕ್ಕೆ ಹೆಂಡತಿ ಬುದ್ಧಿ ಕೆಡಿಸ್ತಾಳೆ ಅಂತಾರಲ್ಲ, ಹೆಂಡತಿಗೂ ಬುದ್ಧಿಗೂ ಸಂಬಂಧ ಇದೆ. ಸೊ ಹೆಂಡತಿನೇ ಬುದ್ಧಿ, ಆದ್ದರಿಂದ ಬೇಟೆಗೆ ಹೋದ ಏನು ಮಾಡಿಬಿಟ್ಟ ಅವನು, ಹೆಂಡತಿನ ಬಿಟ್ಟು ಬುದ್ಧಿ ಬಿಟ್ಟು ಹೋಗ್ಬಿಟ್ಟ ಅಂದರೆ ದುರ್ಬುದ್ಧಿ ಬಂತು, ಮಾಡಬಾರ್ದು ಮಾಡ್ತಿದ್ದಾನೆ ಅಂತ ಅರ್ಥ. ಬುದ್ಧಿ ಜೊತೆಗಿರಬೇಕು ಯಾವಾಗಲೂ. ಅನೇ ಅದಕ್ಕೆ ಯಾವ ಕೆಲಸ ಮಾಡು, ಸಪತ್ನಿಕನಾಗಿ ಮಾಡಬೇಕು ಅಂದ್ರೆ ಏನು, ಬುದ್ಧಿಪೂರ್ವಕ ಮಾಡಬೇಕು ಅಂತ ಅರ್ಥ. ಬುದ್ಧಿ ಕೃಷ್ಣಾರ್ಪಣೆ ಹೆಂಡತಿ ನೀರು ಹಾಕ್ಬೇಕು, ಬುದ್ಧಿಯಿಂದ ಕೊಡಬೇಕು. ಅವರು ಮನೆಯಿಂದ ಎತ್ಕೊಂಡು ಹೋಗ್ಬಿಟ್ರಿ ಅವರು ದುಡ್ಡನ್ನ, ಅದು ಕಳ್ತಾನ ಆಗಿಬಿಡುತ್ತೆ. ಇವ್ರು ತಿಳಿದು ಕೊಟ್ಟ ಅವ್ರಿಗೆ ಬರೀ ಕೇಳ್ತಾರೆ, ಕೊಡಬೇಕು ಎಚ್ಚರ ಇತ್ತಾ. ಬಿಲ್ ಬರಿಬೇಕಾದ್ರೆ ಕೂಡ ಅವ್ನು ಏನು ಹೇಳ್ಬೇಕು ಬರೀ, ಅವನಿಗೆ ಜ್ಞಾನ ಇರಬೇಕು. ಅವನಿಗೆ ಅದು ಜ್ಞಾನ ಇತ್ತು ಅಂತ ಸಾಕ್ಷಿಗಳು ಹೇಳ್ಬೇಕು, ಮತ್ತೆ ಯಾರು ಅವ್ರಿಗೆ ಇತ್ತು ಅಂತ ಅವರೇ ಬರ್ಕೊಂಡ್ರೆ ಸಾಲ್ದು. ಅದಕ್ಕೆ ಇಬ್ಬರು ಸಾಕ್ಷಿ ಆಗ್ಬೇಕು, ಅವರು ಸರಿಯಾದ ರೀತಿ ಬರೆದಿದ್ದಾನೆ, ಅದ್ರಲ್ಲಿ ಯಾವ ಇದಿಲ್ಲ, ಎಚ್ಚರ ಇದ್ದದಕ್ಕೆ ಅವೆಲ್ಲ ಸಾಕ್ಷಿಯಾಗಿದ್ದೇವೆ, ಅದನ್ನು ಹೇಳಬೇಕು ಅವರು. ಅದಕ್ಕಾಗಿ ಬುದ್ಧಿ ಇಲ್ಲದೆ ಕೆಲಸ ಮಾಡಬಾರ್ದು ಅಂತ ಹೇಳೋದಕ್ಕೆ, ಹೆಂಡತಿ ಇಲ್ಲದೆ ಯಾವ ಕರ್ಮನೂ ಮಾಡಾಗಿಲ್ಲ, ಹೆಂಡತಿ ಇಲ್ಲದೆ ಅದು ಬುದ್ಧಿ ಇಲ್ಲದೆ ಕೆಲಸನೂ ಮಾಡ. ಇದೆಲ್ಲ ಭೀಮಸೇನ ದೇವರು ಹೇಳ್ತಾರೆ. ಅಲ್ಲಿ ಯಾವ ಶ್ರೇಷ್ಠ ಅಂತ ಹೇಳಿದಾಗ, ಕಾಮ ಶ್ರೇಷ್ಠ ಅಂತೇಳಿ ಜೀವ ಪುರುಷ, ಬುದ್ಧಿನೇ ಅವನ ಪತ್ನಿ. ಆ ರೀತಿ ಚಿಂತನೆ ಮಾಡಿದರೆ ಪೂರ್ಣ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇಷವಶ್ಚ ಚಚಾರ ಭುಭುಜೆ ಇತ್ಯನ್ವಯ ಅತದರ್ಹಾಂ ಮೃಗ್ಯಂತೆ ಇತಿ ಮೃಗಾಹ ವಿಷಯ ತೇಷಾಂ ವ್ಯಸನೆ ಭೋಗಲಕ್ಷಣೆ ಲಾಲಸ ಇತ್ತು. ಮೃಗ ಲಾಲಸ ಅಂದರೆ ಒಂದೇನೋ ಭೋಗಲಾಲಸನಾಗಿ ಹೊರಟ. ಅನ್ಯತ್ರ ಹರಿಣಾನಾಂ ಹಿಂಸನಾಯ ಉತ್ಕಟ ವ್ಯಾಪಾರವಾನ್. ಹೊರಗಿನ ಅರ್ಥ ಜಿಂಕೆಗಳನ್ನು ಬೇಟೆ ಮಾಡಲಿಕ್ಕೆ ಹೊರಟ ಅಂತ. ಒಳಗಿನ ಅರ್ಥ ಅಂದರೆ ಭೋಗದಲ್ಲಿ ಆಸಕ್ತನಾದ ಅಂತ ಅರ್ಥ. ಆಸುರಿ ಮೃತ್ಯುಮಾಶ್ರಿತ್ಯ ಘೋರಾತ್ಮ ನಿರನುಗ್ರಹ ನಿಹನತ್ಸಿತೈರ್ಬಾಣೈ ವನೇಶು ವನಗೋಚರಾನ್. ಆಸುರಿ ಮೃತ್ಯುಮಾಶ್ರಿತ್ಯ, ಅವನು ಬೇಟೆಗೆ ಹೋಗಿದ್ದೇನದು ಅಸುರ ಲಕ್ಷಣ. ಯಾತಕ್ಕೆ ಒಳ್ಳೊಳ್ಳೆ ಪ್ರಾಣಿನ ಕೊಂದು ಹಾಕ್ಬಿಡ್ತಾನೆ, ಅದು ತಪ್ಪು. ಅದಕ್ಕೆ ಬುದ್ಧಿ ಇದ್ರೆ ಏನು ಮಾಡ್ತಾನೆ, ಒಳ್ಳೆ ಪ್ರಾಣಿನ ಕೊಲ್ಲೋದಿಲ್ಲ. ಯಾವ್ದು ಕೊಲ್ತಾನೆ? ಕೊಲ್ಬೇಕು ದುಷ್ಟ ಪ್ರಾಣಿ ಮಾತ್ರ ಕೊಲ್ತಾನೆ. ಅದು ಮುಖ್ಯವಾದ ಉದ್ದೇಶ ಅದೇನೇ. ಅದೇನು ಮಾಡಿದೆ ಅವನು? ಆಸುರಿ ಮೃತ್ಯು ಮಾಪ್ರಿತ್ಯ. ಆಸುರಿ ವೇಳೆ ಈರುಳ್ಳಿ ಬಳ್ಳುಳ್ಳಿ ತಿಂದುಬಿಟ್ರೆ ಏನಾಯ್ತು? ಅದು ಆಸುರಿ ವೃತ್ತಿ. ಅದು ಒಳ್ಳೆ ತಿಂದ, ಅದು ಸುರ ಪ್ರವೃತ್ತಿ. ಘೋರಾತ್ಮ ನಿರನುಗ್ರಹ, ಘೋರಾತ್ಮ ಘೋರ ಮನಸ್ಸು, ನಿರನುಗ್ರಹ ಒದರ ಪಾಪ ಪಟ್ಟು ಕಷ್ಟಪಟ್ಟು ಓಡ್ತಾ ಇರುತ್ತೆ ಜಿಂಕೆಗಳು, ಅಟ್ಸ್ಕೊಂಡು ಹೊಡೆದು ಬಿಡ್ತಾನೆ. ಫಸ್ಟ್ ಬಡದಿಂದ ಖುಷಿ ಪಡ್ತಾನೆ, ಮತ್ತೆ ನಿರನುಗ್ರಹ ಅಂತ ತಪ್ಪು ಮಾಡಿದ್ದಕ್ಕೆ ಏನು ಮಾಡಬೇಕಿತ್ತು? ಅವನು ದುಃಖ ಪಡಬೇಕು, ಸಂತೋಷ ಪಟ್ಬಿಡ್ತಾನಲ್ಲ, ಅನುಗ್ರಹನೇ ಇಲ್ಲ ಅವನಿಗೆ. ಜ್ಞಾನತ್ ನಿಶಿತ ಇರ್ಬಾಣೈಹಿ ಹರಿತವಾದ ಬಾಣಗಳಿಂದ ಹೊಡೆದ. ವನೇಶು ವನಗೋಚರ ಅನ್ನ, ವನಗಳಲ್ಲಿ ವರದ ಸಂಚಾರ ಮಾಡತಕ್ಕಂತಹ ಆ ಒಂದು ಪ್ರಾಣಿಗಳನ್ನು ಮೃಗಗಳನ್ನು ಹೊಡೆದಾಕಿದ. ಆಸುರಿ ಹಿಂಸಾ ಅಂಬುದು ಆಸುರಿಯ ಲಕ್ಷಣ. ಹಿಂಸಾ ಮಾನ ಮದಾನ್ವಿತ ಭರತ್ ಭಗವದ್ಗೀತೆಯಲ್ಲಿ. ಹಿಂಸೆ ಮಾಡೋದು ಯಾರ ಸ್ವಭಾವ? ಅಸುರರ ಸ್ವಭಾವ. ಅದಕ್ಕೋಸ್ಕರ ಆಸುರೀಂ ಹಿಂಸಾ ಲಕ್ಷಣ ಮೃತ್ಯುಂ ಘೋರಾತ್ಮ ವಿಷಯ ಪ್ರಸಂಗ ನಿಮಿತ್ತ ಸಂಸಾರ ಭಯರಹಿತ. ಅವನಿಗೆ ಭಯನೇ ಇಲ್ಲ, ಯಾಕೆ ಏನಾಗುತ್ತೆ ಯೋಚನೆ ಇಲ್ಲ ಅವನಿಗೆ. ವಿಷಯ ಸಂಘಗಳಿಂದ ಏನೇನಾಗುತ್ತೆ ಅನರ್ಥದ ಪರಿಜ್ಞಾನವೇ ಇಲ್ಲ. ಅದರಿಂದಾಗಿಯೇ ಭಯರಹಿತ. ಭಯರಹಿತ ಎರಡು ರೀತಿ. ಜ್ಞಾನ ಇದ್ದು ಭಯ ಇಲ್ಲ ಅಂದರೆ ಗ್ರೇಟ್, ಜ್ಞಾನ ಇಲ್ಲದೆ ಭಯ ಇಲ್ಲ ಅಂದರೆ ಅದು ಮೂರ್ಖ, ಮೂರ್ಖ ಅಂತ ಕರೀತಾರೆ. ಭಯರಹಿತ ನಿರ್ಗತೋ ಅನುಗ್ರಹೋ ದಯಾ, ಅವನು ದಯಾ ಬುದ್ಧಿನೇ ಇಲ್ಲ. ಲಕ್ಷಣೋ ಯಸ್ಮಾ ಸತತಃ ನೆಹನತ್ ಹಣ ಹಿಂಸಾಗತ್ಯೋ ರೀತಿ ನಿತರ ಮಗಚ್ಚತ್ ಅಸೇವತ ಇತ್ಯರ್ಥ. ಅದೇ ಕೆಲಸ ಮಾಡ್ಕೊಂಡು ಇದು ಒಂದು ದಿವಸ ಎರಡು ದಿವಸ ಅಲ್ಲ, ಅದು ವೃತ್ತಿ ಮಾಡ್ಕೊಂಡ್ಬಿಡ್ತಾನೆ ಅದನ್ನು. ನಿಶಿತೈಹಿ ಬಾಣೈಹಿ ಕಪಟ ಮನೋವೃತ್ತಿ ಭಿ ಹರಿತವಾದ ಬಾಣಗಳು ಅಂದ್ರೇನು? ಕಪಟವಾದ ಮನೋವೃತ್ತಿಗಳು. ವನೇಶು ಜಾಗ್ರದ ವಿಷಯ ಪ್ರದೇಶೇಶು, ವನಗಳು ಅಂದರೆ ಜಾಗ್ರದ ವಿಷಯ ಪ್ರದೇಶಗಳು, ಎಚ್ಚರ ಕಾಲದಲ್ಲಿರತಕ್ಕಂತಹ ವಿಷಯದ ಸ್ಥಳಗಳು. ವನಗೋಚರಾನ್ ತತ್ರತ್ಯ ಶಬ್ದಾದಿ ವಿಷಯ ಲಕ್ಷಣಾನ್ ಮೃಗಾನ್ ಅಂತ ಅರ್ಥ. ತೀರ್ಥೇಶು ಶ್ರುತಿ ದೃಷ್ಟೇಶು ರಾಜ ಮೇಧ್ಯ ಪಶೂನ್ ವನೇ ಯಾವದರ್ಥಮಲಂ ಲುಬ್ಧೋ ಹನ್ಯಾದಿತಿ ನಿಯಮ್ಯತೆ. ತೀರ್ಥೇಶು ಶ್ರುತಿ ದೃಷ್ಟೇಶು ರಾಜ ಮೇಧ್ಯ ಪಶೂನ್ ವನೇ ಯಾವದರ್ಥಂ ಅಲಂ ಲುಬ್ಧಃ ಹನ್ಯಾದಿತಿ ನಿಯಮ್ಯತೆ. ತೀರ್ಥ ಇಲ್ಲೇನು ಮಾಡ್ತಾ ತೀರ್ಥೇಶು ಶ್ರುತಿ ದೃಷ್ಟೇಶು ಪುಣ್ಯಸ್ಥಳ ಋಷಿಮುನಿಗಳ ಆಶ್ರಮದಲ್ಲಿ ಬೇಟೆಯಾಡಲಿಕ್ಕೆ ಹೋದಾಗ ಕಾಳಿದ ಅಭಿಜ್ಞಾನ ಸಾಕುಂತಲದಲ್ಲಿ ಬರುತ್ತೆ. ಕಾಳ ಬೇಟೆಗೆ ಅಂತ ಹೋಗಿರ್ತಾನೆ, ಆಗ ಋಷಿ ಕಣ್ಣವರ ಆಶ್ರಮಕ್ಕೆ ಬಂದಿರ್ತಾನೆ. ಅಲ್ಲಿ ಹೇಳ್ತೀವಿ ಬೇಟೆಗೆ ಆಡಬಾರ್ದಿಲ್ಲ ಕೂಡ, ಋಷಿಗಳ ಆಶ್ರಮ ಅಂತ ಹೇಳ್ತಾನೆ. ಇವನು ಹಾಗಲ್ಲ, ಪುಣ್ಯಕರವ ಸ್ಥಳದಲ್ಲೇ ಮಾಡ್ತಾನೆ, ಒಳ್ಳೆ ಬ್ರಾಹ್ಮಣ ಜನ್ಮ ಶಾಸ್ತ್ರ ಓದೋ ಯೋಗ ಅಂತಲ್ಲಿ ಕೆಟ್ಟ ಕೆಲಸ ಮಾಡ್ತಾ ಅಂದ್ರೆ ಏನೀಗ ಪುಣ್ಯತೀರ್ಥದಲ್ಲಿ ತಪ್ಪು ಕೆಲಸ ಮಾಡ್ದೆ ಲೆಕ್ಕ ಗೊತ್ತಾಯ್ತು. ಪುಣ್ಯತೀರ್ಥದಲ್ಲಿ ಅದು ಬದಿರಿಗೆ ಹೋಗಿ ಸ್ಮೋಕಿ ಮಾಡ್ತಾ ಕೂತ್ಕೊಂಡ್ರೆ ಎಷ್ಟು ಅನ್ಯಾಯ ಆಗುತ್ತೆ. ಇಲ್ಲಿ ಮಾಡಿದ್ರು ತಪ್ಪೇ ಅದು, ಅಲ್ಲಿ ಮಾಡಿದ್ರು ತಪ್ಪೇ, ಅಲ್ಲಿ ಮಾಡಿದ್ರೆ ಏನಾದ್ರು ಮಹಾ ತಪ್ಪು, ಮಹಾಪರಾಧ ಆಗುತ್ತೆ. ಹಾಂ, ವಜ್ರಲೇಪ ಆಗುತ್ತೆ. ಎಂ ಕರ್ಮ ನಿಯತಂ ನನ್ನ ರಾಜ್ಞೋ ಹಿ ಮೃಗಾನಿಷ್ಠತೆಯ ಪಶುಹಿಂಸಾಯ. ಅಲ್ಲಿ ಪ್ರಶ್ನೆ ಹಾಕ್ಕೊಂಡ್ರಿ, ಈಗ ರಾಜ ಮೃಗ ಬೇಟೆಯಾಡೋದು ತಪ್ಪೇನೋ ಅಲ್ವಲ್ಲ ಅಂತ ಹಾಕೋತಾರೆ. ರಾಜ ಮೃಗಾರ್ಥಿ ಮೃಗಯಾಮ್ ಚರಣ್ ದೋಷೈರ್ನ ಲಿಪ್ಯತೆ ಇದಿ. ರಾಜ ಮೃಗಗಳನ್ನು ಬೇಟೆಯಾಡೋಕ್ಕೋಸ್ಕರ ಹೊರಟ್ರೆ ತಪ್ಪೇನೋ ಅಲ್ಲ ಅಂತ ಹೇಳಿಬಿಟ್ಟಿದಾರಲ್ಲ ಅಂತ ಕೇಳಿದರೆ, ಅದಕ್ಕೆ ಅಗ್ನಿ ಇನ್ನೊಂದು ವಾಕಿದೆ, ಅಗ್ನಿಶೋಮೇಯಂ ಪಶುಮಾಲಭೇತ. ಅಗ್ನಿಶೋಮ ಯಾಗದೊಳಗೆ ಪಶುವನ್ನು ಕೊಲ್ಲಬೇಕು ಅಂತಿದೆ. ಅಲ್ಲೂ ಹಿಂಸೆ ಮಾಡ್ತಾನಲ್ಲ ಹಾಗಿದ್ರೆ, ಅಶ್ವಮೇಧದಲ್ಲಿ ಕುದುರೆ ಕೊಲ್ತಾನಲ್ಲ ಅಂತ ಕೇಳಿದರೆ, ಇತ್ಯಾದ ವಿಹಿತತ್ವಾತ್ ಕಥ ಮಾಸುರಿ ಮೃತ್ಯು ಮಾಸ್ತೆ ಇತ್ತಹ ತೀರ್ಥೇಶು ಇತಿ. ಅದಕ್ಕೆ ತಪ್ಪಾಯಿತು, ಪವಿತ್ರವಾದ ವಸ್ತುಗಳನ್ನು ಕೊಲ್ತಾನೋ ತಪ್ಪಾಯಿತು. ಅಪವಿತ್ರವಾಗಿದ್ದರೆ ದೋಷ ಇರಲಿಲ್ಲ, ಪವಿತ್ರವಾದರೆ ತಪ್ಪದು. ಕಳೆ ತೆಗಿತಾನೆ, ಗುಡ್ಡ ದುಡ್ಡು ಕೊಡ್ತಾರೆ, ಅದಕ್ಕೆ ಪೈರು ತೆಗೆದುಬಿಟ್ರೆ ಗತಿ ಏನಾಗಬೇಕಾಗ. ಕಳೆ ತೆಗೆಯೋರು ಅಂತ ಇರ್ತಾರೆ ಅವರು. ಇದೆಲ್ಲ ಕಡಿಮೆ ಆಗಿಬಿಟ್ಟೆ. ಹಿಂದಿನ ಕಾಲಕ್ಕೆ ಹಳ್ಳಿಗಳಲ್ಲಿ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಅದು ದುಡ್ಡು ಕೆಲಸ ಆದವು, ಕಳೆ ಕೇಳಬೇಕು ಅಂತ ಕಳಿಸ್ತಾರೆ. ಕಳೆ ಅಂದರೆ ಏನದು? ಮದ್ದೆ ಬೆಳೆದ್ರೆ ಹುಲ್ಲು ಕಡ್ಡಿಗಳು, ಬೆಳೆ ಗಡ್ಡಿ ಆಗುತ್ತೆ, ಅದು ಎಲ್ಲ ಅದು ಹಿರ್ಕೊಂಡ್ಬಿಡುತ್ತೆ ಸತ್ವನ. ಅದಕ್ಕೆ ತೆಗೆದಾಕ್ತಾರೆ ಅದು. ಅದಕ್ಕೆ ಕಳೆ ಕೇಳಿ ದುಡ್ಡು ಕೊಡ್ತಾರೆ, ಪೈರು ಕಿತ್ತು ಹಾಕಿದರೆ ಪನಿಷ್ ಮಾಡ್ತಾರೆ ಆಮೇಲೆ. ಅದಕ್ಕೆ ತೀರ್ಥಗಳಲ್ಲಿ ಭೇಟಿ ಆಡ್ತಾನೆ, ಅದು ತಪ್ಪು. ಸೊ ಕಳೆ ಕೇಳೋ ಧರ್ಮ ಬೆಳೆ ಕೇಳೋ ಧರ್ಮ ಅಲ್ಲ, ದುಷ್ಟಮೃಗ ಕೊಲ್ಲೋ ಧರ್ಮ ಒಳ್ಳೆ ಮೃಗ ಕೊಲ್ಲೋ ಧರ್ಮ ಅಲ್ಲ ಅಂತ ಕೆಲಸ ಮಾಡ್ತಿದ್ದಾನ. ಶ್ರುತಿ ಸ್ಮೃತಿ ವಿಹಿತೆ ಎಷ್ಟು ಯಾಗದಲ್ಲಿ ವಿಧಿ, ಅದು ಒಂದು ಉದಾಹರಣೆ. ಡಾಕ್ಟ್ರಿಗೆ ಆಪರೇಷನ್ ವಿಧಿ ಇದ್ರೆ ಹೇಗೋ ಹಾಗೆ, ಆಪರೇಷನ್ ಭಾರಿ ಹಿಂಸೆ ಮಾಡ್ತೇನೆ, ಏನು ಆಪರೇಷನ್ ಮಾಡಲ್ಲ ಅಂತ ಹೇಳಿದೆ, ಏನು ಮಾಡ್ಬೇಕು ಅದಕ್ಕೆ? ಆಪರೇಷನ್ ಹಿಂಸೆ ತಾನೆ, ಅದು ಮಾಡಿದ್ರೆ ಸತ್ತೋಗ್ತಾನೆ ಪೇಷಂಟ್, ಮಾಡಬೇಕದು. ಅದು ಯಾವ ಹಿಂಸೆಯಿಂದ ಒಳ್ಳೇದಾಗುತ್ತೋ ಅದೇನಂತ ಕರಿಬಾರ್ದು, ಹಿಂಸೆ ಅಂತ ಕರಿಬಾರ್ದು. ಗೊತ್ತಾಯ್ತಾ? ಅದು ಇಂಜೆಕ್ಷನ್ ಕೊಡ್ತಾನೆ, ಹಿಂಸೆ ಅಲ್ಲ. ಆ್ಯಕ್ಚುಲಿ ನೋವಾಗುತ್ತೆ, ಹಿಂಸೆ ಅಲ್ಲ. ಶ್ರಾವಣ ಮುದ್ರೆ ಹಾಕ್ತಾರೆ, ಎತ್ತುಗಳಿಗೆ ಅಹಿಂಸಾ ಭಾರಿ ದೊಡ್ಡದು, ಅಷ್ಟೇ ಬಯಸಿ ಸುಡ್ತಾರಲ್ಲ, ಏನು ಅನ್ಯಾಯ ಅಂತ ಕೇಳಿದ್ರೆ ಏನು ಮಾಡಬೇಕು? ಅಷ್ಟೇ ಡಾಕ್ಟರ್ ಆದರೆ ಶಸ್ತ್ರಚಿಕಿತ್ಸೆ, ಅವ್ನು ನೋಡಿ ಕಾಯಿಸಿಡ್ತಾರೆ, ಏನು ಮಾಡಬೇಕು ಅದಕ್ಕೆ? ಅದಕ್ಕೆ ಅದು ಹಿಂಸೆ ಅಲ್ಲ. ಯಾತಕ್ಕದು ದೋಷ ಪರಿಹಾರಕ್ಕೆ ಹಾಕೋ ವಿಧಿ. ಆದ್ದರಿಂದ ವೈದಿ ಹಿಂಸಾ ಅದು ಪುಣ್ಯ ಸಾಧನ, ಪಾಪ ಸಾಧನ ಅಲ್ಲ. ಅದು ವೈದಿ ಹಿಂಸಾ ಅಂದರೆ ವೇದೋಕ್ತವಾದ ಹಿಂಸೆ ಎಂದು ಕೂಡ ಏನಲ್ಲ, ದೋಷ ಅಲ್ಲ. ಅದಕ್ಕೆ ರಾಜ ಅಂಥದ್ರಲ್ಲಿ ಭೇಟಿ ಆಡಬಹುದು. ಕಥ ಮಾಸುರಿ ಮೃತ್ಯು ಮಾಸ್ತೆ ಇತಿ ಶ್ರುತಿದಿಷ್ಟೇಶು ಶ್ರುತಿ ವಿಹಿತು ತತ್ತಸ್ಥಾನು ರಾಜ ಸುವಿತ ಆಚಾರನಿಷ್ಠಾಯ ಶೋಭಮಾನೋ ಮೇಧ್ಯಾನ್ ಪಶೂನ್ ಅಜಮೃಗ ಪ್ರಭೃತೀನ್ ಯಾವದರ್ಥಂ ಯಾವತ್ ಪ್ರಯೋಜನ ಲುಬ್ಧ ಪ್ರಾರ್ಥಿ ಹನ್ಯಾತ್ ತಿ ತಲಂ ನಿಯಮ್ಯತೆ. ಅದು ಸರಿಯಾದ ಒಂದು ಉದ್ದೇಶ ಇದೆ. ಇವತ್ತು ಹಿಂಸೆ ಮಾಡಲೇಬಾರದು, ಊಟ ಮಾಡಬೇಕು ಹಿಂಸೆ ಮಾಡಿದ್ರೆ ಮಾಡಕ್ಕೆ ಬರೋದಿಲ್ಲ. ಅದಕ್ಕೇನು ಮಾಡಬೇಕು? ನಿಷಿದ್ಧ ಪದಾರ್ಥ ಮಾಡಬಾರ್ದು, ಒಂದು ಹಿಂಸೆ ಹೋಯ್ತು. ಈಗ ವಿವಿಧ ಪದಾರ್ಥ ಸುಮ್ ಸುಮ್ಮನೆ ಕೂಡಿಡೋದಕ್ಕೆ ಮಾಡಬಾರ್ದು, ಅದು ಹೋಯ್ತು. ಹಿಂಸೆ ಎಷ್ಟು ಬೇಕೋ ಅಷ್ಟು ತಗೋಬೇಕು, ಅದನ್ನು ನೈವೇದ್ಯ ಮಾಡಬೇಕು. ಇವೆಲ್ಲ ಮಾಡ್ತಾ ಏನು ಬಂತು? ಈಗ ಹಿಂಸೆ ಎಲ್ಲ ಕಡಿಮೆ ಆಗ್ತಾ ಬಂತು. ಇವತ್ತು ದುಡ್ಡು ತೊಗೊಂಡ ಅರ್ನ್ ಮಾಡಿದೆ, ಎಷ್ಟು ಡಿಫ್ರೆನ್ಸ್ ಇದೆ? ಈಗ ದುಡ್ಡು ತೊಗೊಂಡ ಕಳ್ತನ ಆಯಿತು, ಅರ್ನ್ ಮಾಡಿದ ಅದೇನಾದ್ರು ಕಳ್ತನ ಆಗಲಿಲ್ಲ. ದುಡ್ಡನ್ನೇ ತೊಗೊಳ್ಳೋದಕ್ಕೆ ಎಷ್ಟು ಮಾರ್ಗ ಇದೆಯಲ್ಲ. ಹಾಗೆ ಹಿಂಸೆ ಯಾವುದು ವಿಹಿತ ಹಿಂಸೆಯೋ ಮತ್ತು ವಿಹಿತವಾದಷ್ಟೇ ಮಾಡಬೇಕು. ಇವತ್ತು ಸಾಕಷ್ಟು ಬೇಕಾದ ಊಟ ಮಾಡಿಬಿಟ್ಟು ಯಾರು ತಪ್ಪೊಂದು ಕರೆಯೋದಿಲ್ಲ, ಹಾಕ್ಸ್ಕೊಂಡು ಚೆಲ್ಲಿದ ಅವ ಬೈತಾರೆ. ಗೊತ್ತಾಯ್ತಾ? ಇನ್ನೊಬ್ರಿಗಿಲ್ದ ಮಾಡ್ದ ಅವನೇ ತಿಂದರೆ ಬಯೋದಿಲ್ಲ, ಚೆಲ್ದ ಬೈತಾರೆ. ಹಾಕಿದಷ್ಟು ಬೇಕಾದಷ್ಟು ಹಾಕ್ಸ್ಕೊಂಡಾಗ ಯಾರು ಆಸೆ ಬುರ್ಕ ಅಂತ ಕರೆಯೋದಿಲ್ಲ, ತಿಂದೋದಾಗ ಅವನು ಆಸೆ ಮನುಷ್ಯ ಅಂತ ಕರೀತಾರೆ. ಆ ರೀತಿ ಹಿಂಸೆಯಲ್ಲಿ ಒಳ್ಳೆ ಫಾರಂ ತೊಗೊಳ್ಳೋದ್ರೂಪನೂ ಇದೆ, ಕೆಟ್ಟದೂ ಇದೆ. ಇವನೇನು ಮಾಡ್ದು ಕೆಟ್ಟದ್ದು ಮಾಡೋದನ್ನು ಬೈತಿದ್ದಾರೆ. ವಿಧಿವಾಕ್ಯ ಇತಿ ಶೇಷ ಅಧ್ಯಾತ್ಮ ಪಕ್ಷೆ ಶ್ರುತಿ ಪ್ರಮಾಣಕೇಶು ತೀರ್ಥೇಶು ವಿಹಿತಾನ್ ಮೇಧ್ಯಾನ್ ವೇದಯೋಗ್ಯಾನ್ ಜ್ಞಾನಯೋಗ್ಯಾನ್ ಪಶೂನ್ ಗೋ ಸಧಮರ್ಮಾನ್ ರಮಣೀಯಾನ್ ವಿಷಯಾನ್ ವನೆ ವಿಷಯ ವ್ಯವಹಾರೇ ವರ್ತಮಾನೋ ಲುಬ್ಧೋ ಗೃಧ್ನು ಯಾವತಾ ದೇಹಾವಸ್ಥಿತಿ ತಾವತ್ ಮಾತ್ರಂ ಅಲಮತ್ಯರ್ಥಂ ಹನ್ಯಾತ್ ಗಚ್ಚೇ. ಅದಕ್ಕೆ ಹೇಳ್ತಾರೆ, ಎಷ್ಟು ತನಗೆ ಬೇಕೋ ಅಷ್ಟು ತಗೊಂಡ ಧರ್ಮ ಅಲ್ಲ. ದೇಹಾವಸ್ಥಿತಿ ಶರೀರದ ಯಾತ್ರಾ ಸಿದ್ಧ್ಯರ್ಥಂ ಅದು ದೋಷ ಅಲ್ಲ. ಸೇವಾರ್ಥಮಿತಿ ಶೇಷ. ಇವರು ಅಷ್ಟು ಬೇಟೆಗಾರರು ಕೂಡ ಸುಮ್ ಸುಮ್ಮನೆ ಕೊಲ್ಲಾಗಿಲ್ಲ. ಇವು ಹುಲಿ ಸಿಂಹಗಳು ಸುಮ್ ಸುಮ್ಮನೆ ಕೊಲ್ಲೋದಿಲ್ಲಂತವು. ಯಾವಾಗ ಕೊಲ್ಲೋದು ಗೊತ್ತಾದು, ಹಸಿವಾದ ಮಾತ್ರ ಕೊಲ್ಲುತ್ತೆ. ಹೊಟ್ಟೆ ತುಂಬಿದಾಗ ಇದು ಪ್ರಾಣಿ ಕೊಲ್ಲೋದಿಲ್ಲ. ಯಾತಕ್ಕೆ ಕೊಂದರೆ ಯಾತಕ್ಕೆ ಕೊಲ್ಲುತ್ತೆ ಅಂದರೆ ಆಹಾರ ಅಂತ ಕೊಲ್ಲೋದಿಲ್ಲ, ಭಯಕ್ಕೆ ಕೊಲ್ಲುತ್ತದೆ. ಅರ್ಥ ಆಯ್ತಾ? ಹಾವುಗಳು ಕಚ್ಚೋದು ಕೂಡ ಹುಡುಕೊಂಬಂದು ಕಚ್ಚೋದಿಲ್ಲ ಅವು, ಅವು ಇರುತ್ತೆ, ತೊಂದರೆ ಮಾಡೋಕೆ ಹೋದಾಗ ಕಚ್ಚುತ್ತೆ. ಇಲ್ಲದೆ ಹೋದರೆ ತಿನ್ನೋದು ಯಾವುದೋ ತನ್ನ ಆಹಾರ ಮಾತ್ರ ತಿನ್ನೋದು. ಪ್ರಾಣಿಗೆ ಎಂಥ ಕ್ರೂರ ಪ್ರಾಣಿ ಕೂಡ ಆಹಾರ ಮಾತ್ರನೇ ತಿನ್ನೋದು. ಆದರೆ ಅದು ಹೊಟ್ಟೆ ತುಂಬಿದ ಕಾಲಕ್ಕೆ ಅದು ಮುಟ್ಟೋದಿಲ್ಲ. ಪಶುಗಳಿಗೆ ನೋಡಿಬೇಕಾದ್ರೆ ಹೊಟ್ಟೆ ಹುಲ್ಲಾಕಿ ಏನು ಮಾಡೋದು ತಿನ್ನೋದಿಲ್ಲ, ಗೊತ್ತಾಯ್ತು? ಸ್ವಲ್ಪ ಆರೋ ತಿನ್ನೋದ್ರೆ ತಿನ್ನೋದಿಲ್ಲ, ಸ್ವಲ್ಪ ಕಾಫಿ ಕುಡಿ ಕುಡಿದು ಬಿಡ್ತಾರೆ ಸ್ವಲ್ಪ ಮನುಷ್ಯ, ಅವು ಕುಡಿಯೋದಿಲ್ಲ, ಆಗಿಲ್ಲ ತುಳು ಕಾಲೇ ತುಳಿಯುತ್ತವ್ರದ್ದು ತಿನ್ನೋದಿಲ್ಲ. ಆದ್ದರಿಂದ ಅವಕ್ಕೆ ಏನಾಗುತ್ತೆ ಅಲ್ಲಿ ದೋಷ ಇಲ್ಲ. ಪಶುಗಳಿಗೆ ಅದಕ್ಕೆ ದೋಷ ಇಲ್ಲ ಅಂದರೆ ಆಸೆ ಕಾನ್ಸೆಪ್ಟ್ ಅವಕ್ಕಿಲ್ಲ, ಕೂಡಿಡೋ ಕಾನ್ಸೆಪ್ಟ್ ಇಲ್ಲ, ಆಸೆ ಕಾನ್ಸೆಪ್ಟ್ ಇಲ್ಲ, ಮತ್ತು ಜ್ಞಾನ ಬೇರೆ ಇಲ್ಲ ಜೊತೆಗೆ. ಆದ್ದರಿಂದ ಅವಕ್ಕೆ ಭೋಗ 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 ಶರೀರಗಳೇ ಹೊರತು ಸಾಧನ ಶರೀರಗಳಲ್ಲ ಅವು. ಹನ ಇತಿ ನಿಯಮ್ಯತೆ ಶಿಕ್ಷಾ ವಿಷಯೀಕ್ರಿಯತೆ ಇತಿ ಅಲಮಿತಿ ಹನ್ಯಾತ್ ಗಚ್ಚೇ ಸೇವಾರ್ಥವಿತಿ ಮುಂದೆ ಹೇಳ್ತಾರೆ. ಇತಿ ಶೇಷ ರಮಣೀಯಾನ್ ವಿಷಯಾನ್ ವನೆ ವಿಷಯ ವ್ಯವಹಾರಿ ವರ್ತಮಾನೋ ಲುಬ್ಧ ಗೃಂಧನು ಯಾವತ ಎಷ್ಟು ಬೇಕೋ ಅಷ್ಟು ಬಿಟ್ಟ ಆಸೆಗೆ ಬಿದ್ದ. ಇತಿ ನಿಯಮ್ಯತೆ ಶಿಕ್ಷಾ ವಿಷಯೀಕ್ರಿಯತೆ ಇತಿ ಅಲಮಿತಿ ವಿಶೇಷಣಾತ್ ಅಲುಬ್ಧೋ ಲೋಕೋಪಕಾರಾರ್ಥಂ ಪಶೂನ್ ಘನ್ ಆತ್ಮಾರ್ಥಂ ಆತ್ಮಾರ್ಥ ಅಧಿಕಮಿ ಹನನಮಿ ಕುರುವನ್ನ ದುಷ್ಯತಿ ತಾತ್ಪರ್ಯ ಜ್ಞಾಯತೆ. ಇನ್ನೊಬ್ರು ಇದ್ದಾರೆ, ಹುಲಿ ಸಿಂಹ ಕೊಂದಾಗ್ತಾರೆ, ರಾಜ ತಿನ್ನೋದಕ್ಕೇನೋ ಕೊಲ್ಲೋದಿಲ್ಲ ಅದರ. ಆದರೆ ಒಳ್ಳೆಯವರಿಗೆ ಕೆಟ್ಟದ್ದು ಮಾಡುತ್ತೆ ಅಂತ ಕೊಲ್ತ, ಅದು ದೋಷ ಅಲ್ಲ. ತಿನ್ನೋದಕ್ಕೆ ಕೊಲ್ತಾನೆ ಬೇಡ, ದೋಷ ಅಲ್ಲ. ಅದೇ ರೀತಿ ಇದಕ್ಕೂ ದೋಷ. ಇನ್ನು ಬೇಟೆಗಾರ ಬಗ್ಗೆ ಭಾರಿ ಹೇಳ್ತಾರೆ ಕೆಲವು ಬೇಟೆಗಾರೆಲ್ಲ, ಒಂದಿಂದ ಪ್ರಾಣಿಗೂ ನಿಯಮ ಇರುತ್ತೆ, ಎಲ್ಲದನ್ನು ಕೊಲ್ಲೋದಿಲ್ಲ ಅವರು, ಅದು ಮಾತ್ರ ತಗೋತಾರೆ. ಇನ್ನೂ ಎಕ್ಸ್ಟೆಂಡೆಡ್ ಫಾರ್ಮ್ನಲ್ಲಿ ಕೆಲವು ಕೊಂದೊಬ್ರು ಕೊಂದು ಮಾರೋ ಕೆಲಸ ಅಷ್ಟೇ ಮಾಡ್ತಾರೆ, ಅವ್ರು ಕೊಲ್ಲೋದಿಲ್ಲ. ಇನ್ನೊಬ್ರು ಕೊಲ್ಲಬೇಕಾದ್ರೆ ಕೆಲವು ಪ್ರಾಣಿಗಳನ್ನ ನೋಡ್ತಾರಂತೆ, ಅವ್ರು ನೋಡಿದ್ರೆ ಗೊತ್ತಾಗುತ್ತಂತೆ, ದುಃಖ ಪಡುತ್ತೆ, ಕೊಲ್ಲೋದಿಲ್ಲ ಅಂತಾಗ, ಗೊತ್ತಾಯ್ತಾ? ಯಾವ ಪ್ರಾಣಿಗಳನ್ನು ಅಕ್ಸೆಪ್ಟ್ ಮಾಡಿ ಅವ್ರು ಮಾತ್ರ ಕೊಲ್ತಾರಂತೆ. ಅದರಲ್ಲಿ ಬೇಟೆಗಾರ ಅನೇಕ ವಿಧಗಳು, ಕೊಂತರೋರು ಬೇರೆ, ಮಾರಾಟ ಮಾಡೋರು ಅಷ್ಟೇ ಬೇರೆ, ಸಪ್ಲೈ ಮಾಡೋರು ಬೇರೆ, ವೆರೈಟಿಗಳಿದೆ ಅದರಲ್ಲಿ. ಎಲ್ಲ ವೃತ್ತಿ ಒಂದೇ ಆದರೂ ಕೂಡ ಆ ಕೆಲಸ ಬೇರೆ ಕೆಲಸ ಮಾಡೋದಿಲ್ಲ. ಈ ಪ್ಯಾಕರ್ಸ್ ಪ್ಯಾಕಿಂಗ್ ಮಾತ್ರ ಹೇಗೆ ಮಾಡ್ತಾರೋ ಹಾಗೆ, ವಸ್ತುವಿನ ಕೊಟ್ಬಿಟ್ಟು ಪ್ಯಾಕ್ ಮಾಡಿಕೊಡ್ತಾನೆ ಅಷ್ಟೇ ಹೊರತು ಏನು ಅದೆಲ್ಲ ಗೊತ್ತಿಲ್ಲ. ಅಷ್ಟೇ ಕೆಲಸ ಅವರಿಗೆ, ಅಷ್ಟೆಲ್ಲ ಇರೋದ್ರಿಂದ ಸ್ವಧರ್ಮ ಅಂತ ಆಗ್ತಿತ್ತು ಅವರಿಗೆ. ಧರ್ಮವಾದ ಹಾಗಿದ್ದ, ಅವ್ರು ಕೊಂದು ಮಾರ್ತಿದ್ದಿಲ್ಲ, ತಂದಿದ್ದನ್ನು ಮಾರ್ತಿದ್ದ ಅಷ್ಟೇ ಹೊರತು ತಾನು ಕೊಲ್ಲೋದಕ್ಕೆ ಹೋಗ್ತಿಲ್ಲ, ಹಿಂಸೆ ಆಗ್ತಿರಲಿಲ್ಲ. ಅದು ಕೂಡ ಯಾತಕ್ಕೆ ಮಾರ್ತಿದ್ದ, ತಂದೆ ತ ಸ್ಮರಣೆಗೆ ಅಷ್ಟೇ, ಅದು ಎಷ್ಟು ತಾನು ಮಾತ್ರ ತಿಂತಿರಲಿಲ್ಲ. ಹೀಗಾಗಿ ಒಂದು ಏನಾಯ್ತು ಅಲ್ಲಿಗೆ ದೋಷಕ್ಕೆ ಧರ್ಮ ವ್ಯಾಧನ ಆಗಿಬಿಟ್ಟ. ಅದೇ ಕೆಲಸನೇ ಅಧರ್ಮ, ಅಂಥದ್ರಲ್ಲೂ ಧರ್ಮ ಮಾಡ್ದ, ಅದು ಭಾರಿ ಇಂಪಾರ್ಟೆಂಟ್. ಅಧರ್ಮವಾಗಿ ಕೆಲಸದಲ್ಲಿ ಧರ್ಮ ಮಾಡಿದ್ನಲ್ಲ, ಭಾರಿ ಗ್ರೇಟ್. ಯಾವುದು ಯಾವ ಜಾಗದಲ್ಲಿ ಇದ್ದು ಹಗಲೆಲ್ಲ ತಿಸ್ಕಲ್ಲಿ ತಿನ್ನಬೇಕಾಗುತ್ತೋ ಅಂತಲ್ಲಿ ತಿನ್ನೋದೆಲ್ಲ ದೊಡ್ಡ ತಪಸ್ಸು. ಗೊತ್ತಿದ್ದು ಅವಕಾಶನೇ ಕೇಳಿ, ಲಂಚ ತೊಗೊಳ್ಳೋ ಚಾನ್ಸೇ ಇಲ್ಲ. ಅಂತ ಕೆಲಸ ಲಂಚ ತೊಗೊಳ್ಳಿಲ್ಲ ದೊಡ್ಡದಲ್ಲ, ಮಂಚಲ್ಲದೆ ಕೆಲಸ ಮಾಡಲಿಕ್ಕೆ ಅಂತಲ್ಲಿ ಒಂದು ಪೈಸೆ ಮುಟ್ಟೋದ್ರೆ ಏನರ್ಥ? ಭಾರಿ ಗ್ರೇಟ್ ಅವ್ರು. ಆ ರೀತಿ ನಿಜವಾಗ್ಲೂ ಕೂಡ ಸಾಧನೆ ಮಾಡಬೇಕಾದ್ರೆ ಅಂತ ಅವಕಾಶ ಬಂದ ಚಾಲೆಂಜ್ ಅಂತ ತೊಗೋಬೇಕೇ ಹೊರತು ನಿರಾಶರಾಗಬಾರ್ದು. ನದುಷ್ಯತಿ ಇದು ತಾತ್ಪರ್ಯಂ ಜ್ಞಾಯತೆ ತದುಕ್ತಂ ತುಪಕಾರ ಸತಾಂ ಏನ ತತ್ಕೃತ್ವ ನೈವ ದುಷ್ ತತ್ಕೃತ್ವ ನೈವ ದುಷ್ಯತಿ ಅತೀವ ನಿಂದಿತಮಿ ಬಹುಹಿಂಸಾ ಯುಗೇ ವವ ಅಥವಾ ಜ್ಞಾನಿನಃ ಕರ್ಮ ನ ದುಷ್ಟಮಿ ಲೀಯತೆ ನ ದ್ರಷ್ಟುಮಿ ಲಿಪ್ಯತೆ ಇತಿ. ಉಪಕಾರ ಸತಾಂ ಏನ ತತ್ಕೃತ್ವ ನೈವ ದುಷ್ಯತಿ. ಆಚಾರ ತಾತ್ಪರ್ಯ ಇದು, ಸದ್ಯದಲ್ಲಿ ಉಪಕಾರ ಆಗೋದಾದರೆ ಕೆಲಸ ಮಾಡಿದರೆ ತಪ್ಪಲ್ಲ. ಕಳ್ಳರನ್ನು ಹಿಡಿದಾಕಿದ, ಅಯೋಗ್ಯರನ್ನು ಕೊಂದ, ಅವಾಗ ಏನಾಯಿತು? ಸದ್ಯದಲ್ಲಿ ಒಳ್ಳೆಯದಾಯಿತು, ದೋಷ ಅಂತ ಕರಿಬಾರ್ದು ಅದನ್ನು. ಅತೀವ ನಿಂದಿತಮಿ, ಅದು ಪೊಲೀಸರು ಇರ್ತಾರೆ ಹೊಡಿತಾರೆ. ಇವತ್ತು ಪೊಲೀಸ್ ನಲ್ದವನು ಹೊಡಿತಾರೆ, ಪೊಲೀಸ್ ನಲ್ದವನು ಹೊಡೆದ್ರೆ ಶಿಕ್ಷೆ, ಪೊಲೀಸ್ ಹೊಡೆದೆ ಹೋದರೆ ಶಿಕ್ಷೆ, ಒದ್ದು ಕೇಳೋವನ್ನ ಅಂತ ಹೇಳ್ತಾರೆ. ಅದು ಪೊಲೀಸ್ ಯಾರು ಒದ್ಬಿಟ್ಟು ಹೇಳ್ತಾರೆ, ನೀವ್ಯಾಕೆ ನೀವು ಒದೇ ಇರೋದು ಒದಲೇಕೆ ಇರೋದು ನಾವು ನೀವ್ಯಾಕೆ ಒದ್ರಿ ಅಂತ ಕೇಳ್ತಾರೆ. ಹೇಳ್ತಿಲ್ಲ, ಅವ್ರು ಹೋದ್ರೆ ಧರ್ಮ, ಇವ್ರು ಹೋದ್ರೆ ಧರ್ಮ ಅಲ್ಲ. ಯಾಕೆ ಅಪಾಯಿಂಟ್ಮೆಂಟ್ ಆಗಿರೋದು ಅದಕ್ಕೆ, ಅವರಿಗೆ ಹೊಡೆಯೋದು ಹೇಗೆ ಹೇಳ್ಕೊಟ್ಟಿರ್ತಾರೆ ಅದು ಕೂಡ ಮೊದಲವರು ಟ್ರೈನಿಂಗ್ ಕೊಟ್ಟಿರ್ತಾರೆ, ಹೇಗಾಗಿ ಹೊಡೆದು ಅವ್ನು ಬಾಯಿ ಬೆಚ್ಚಬೇಕು ಅಂತೇಳಿ. ಅದು ಇವ್ರು ಮಾತ್ರ ಯಾವ ರೀತಿ ಹೊಡೆ ಕೇಳಲೇಬಾರ್ದು, ಇವರು ಹೊಡೆಯುತ್ತೆ, ಹೊಡೆಯೋ ಕಾನ್ಸೆಪ್ಟೇ ತಪ್ಪು ಇವರಿಗೆ. ಅವನು ಹೊಡೆದೇ ಹೋದ್ರೆ ತಪ್ಪಾಗುತ್ತೆ, ಅದನ್ನು ಹೇಳ್ತಾರೆ. ಪೊಲೀಸ್ ಹೊಡೆಯೋದು ಯಾತಕ್ಕೆ? ಲೋಕೋಪಕಾರಕ್ಕೆ ಹೊಡಿತಾರೆ, ಆದ್ದರಿಂದ ದೋಷ ಅಲ್ಲ. ಅತೀವ ನಿಂದಿತಮಿ ಬಹುಹಿಂಸಾಯುಗೇ ಭವ, ಅದು ನೋಡಿದರೆ ನಿಂದೇ ಕೆಲಸ, ಭಾರಿ ಹಿಂಸೆ ಬೇರೆ ಇರುತ್ತೆ. ಆದರೆ ಅದು ಸಜ್ಜರಿಗೆ ಉಪಕಾರ ಮಾಡೋದಾದರೆ ಅದು ಅರ್ಜುನ ಕೇಳಿದ ಪ್ರಶ್ನೆ ಕೃಷ್ಣ ಅದೇ ಉತ್ತರ ಕೊಟ್ಟಿತ್ತು. ಅಥವಾ ಜ್ಞಾನಿನ ಕರ್ಮ ನ ದ್ರಷ್ಟುಮಿ ಲಿಪ್ಯತೆ, ಜ್ಞಾನಿಗಳ ಕರ್ಮ ಎಂಥದ್ದು ಅಂದರೆ ದೋಷ ಹುಡುಕಲೇಬಾರ್ದಂತ ಆಗಿರ್ತಾರೋ ಅಂತ ಹೇಳ್ತಾರೆ. ಜ್ಞಾನಿಗಳ ಗರ್ಭಗುಡಿಯಲ್ಲಿ ಮೈಲಿಗೆ ಪದಾರ್ಥ ಹುಡುಕಿದಾಗ ಹಾಗಾಗುತ್ತೆ. ಗರ್ಭ ದೇವ್ರ ಮೇಲೆ ಮೈಲಿಗೆ ಪದಾರ್ಥ ಇದೆಯಾ ಅಂತ ಹುಡುಕ್ಬಿಟ್ರೆ ಏನರ್ಥ ಅದಕ್ಕೆ? ಮೈಲಿಗೆ ಮಡಿಗೆ ಅರ್ಥನೇ ಇಲ್ಲ ಆಗುತ್ತೆ. ಆದ್ದರಿಂದ ಜ್ಞಾನಿಗಳ ಜೀವನದಲ್ಲಿ ಒಳ್ಳೊಳ್ಳೆ ಜ್ಞಾನಿಗಳು ಹಾಗೆ ಮಾಡೋದಿಲ್ಲ. ಅದರಲ್ಲೂ ಜ್ಞಾನಿಗಳು ಮುಖ್ಯವಾಗಿ ಜ್ಞಾನಿ ಅಂತೇಳಿದ್ರೆ ವಾಯುದೇವರು, ಅಲ್ಲಿಂದ ಶುರು ಮಾಡಬೇಕು. ತಾರತಮ್ಯ ಕ್ರಮದಲ್ಲಿ ಚಿಂತನೆ ಮಾಡಿದ್ರೆ ದೋಷ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ನಾಳೆ ಓಂ ಸರ್ವೇಂದ್ರಿಯ ಪ್ರೇರಕೇಡ ಶ್ರೀ ಪ್ರಾಣಪತಿ ನೇರಿತಃ ಯದವೋ ಚವಹಂ ತೇನ ಪ್ರಿಯತಾ ಪ್ರಮದಾ.